गुरुभ्यो नमः। अभ्रमं भंगरहितं अजरं विमलं सदा आनन्दचित्तमतुलं भजेतापत्रयापहं नित्यासिद्धान्तदुद्ध्वान्तविध्वंसनविचक्षणः जयतीर्थाख्यतने भासतां नो हृदम्बरे कर्तिकल्पितकल्पोऽयं कृत्यत्यगतकेसरी व्यासतीत्त गुरुभूयात् अस्मदिष्टातसिद्धये तपोविद्याविरक्त्यादि सद्गुणौघाकरानं वादराजगुरुं वन्दे हैग्रीवदाश्रयान् पूज्याय राघवेन्द्राय सिद्धिर्मताय च भजताङ्कपुरुषाय नमतां कामधेनवे दुर्वादिध्वान्तवे वैष्णवेन्दीवरेन्दवे श्रीराघवेन्द्रगुरुवे नमो अतिन्तयाळवे आपादमौलिपर्यन्तं गुरूणाम् आक्तुं स्मरेत् तेन विघ्नाः प्रणश्यन्ति सिद्धिं स मनोरथाः। हरिः ओं श्रीगुरुभ्यो नमः। ನಾವು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ನಾನು ಕಳಿಸ್ಲಿಕ್ಕೆ ಮರ್ತದೆ, ಬಟ್ ಎನಿವೇ ಈಗ ಅದಾದಮೇಲೆ ಕ್ಲಾಸ್ ಆದಮೇಲೆ ನಾನು ಕಳಿಸ್ತೀನಿ ಟೈಪ್ ಮಾಡಿ. ಅದು ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತೇಜ ಪೇ ವಿನಿಯೋಗ ಓಂ ನಮೋ ಭಗವತೇ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ ಓಂ ವಿಶ್ವಂ ವಿಷ್ಣುರುಪಷಟ್ಕಾರೋ ಭೂತಭವ್ಯಭವತ್ಪ್ರಭು ಭೂತಕೃತ್ ಭೂತಕೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇವ ಚ ಯೋಗೋ ಯೋಗವಿದಾಂನೇತಾ ಪ್ರಧಾನಪುರುಷೇಶ್ವರಃ ನಾಸಿಂಹಪುಷ್ಯಮಾನ್ ಕೇಶವಪುರುಷೋತ್ತಮಃ ಸರ್ವಶರ್ವಶಿವಸ್ಥಾನುರ್ಭೂತಾದಿರ್ನಿಧಿರವಿಹ ಸಂಭವೋ ಭಾವನೋಭರ್ತ ಪ್ರಭವ ಪ್ರಭುರೀಶ್ವರಃ. ಸಂಭವೋ ಭಾವನೋ ಭರ್ತ ಅವುಗಳ ಅರ್ಥ ಚಿಂತನೆಯನ್ನು ಮಾಡಿದ್ದೀವಿ. ಇವತ್ತು ಪ್ರಭವ ಅನ್ನುವ ಶಬ್ದ ಇದು ಕೂಡ ನಮಗೆ ಇರುವ ಅಕ್ಷರಗಳು ನೋಡಿದಾಗ ಇದರ ಸಬ್ ವರ್ಡ್ಸ್ ಅವು ನೋಡಿದಾಗ ಮುಂದೆ ಬಂದ ಶಬ್ದಗಳ ಒಂದು ಚಿಂತನೆಯೂ ಬರುತ್ತೆ. ಸೊ ಆದ್ದರಿಂದ ಒಂದು ವಿಧವಾಗಿ ಅದು ಸುಲಭ ಅನ್ನಿಸ್ಬಹುದು. ಆದರೆ ಇಲ್ಲಿ ಏನೇನು ಬರೆದಿದ್ದಾರೆ ಅನ್ನೋದು ನಾನು ಆಮೇಲೆ ಕ್ಲಾಸ್ ಆದಮೇಲೆ ಟೈಪ್ ಮಾಡಿ ಕಳಿಸ್ತೀನಿ ನಾನು. ಸೊ ಇದು ಪ್ರಭವ ಅನ್ನುವ ಶಬ್ದ ನಮಗೆ ಪ್ರಭವಿಸುವುದು ಲೋಕದಲ್ಲಿ ವ್ಯವಹಾರ ಮಾಡುವಾಗ ಕೂಡ ಅದರಿಂದ ಇದರ ಪ್ರಭಾವ ಆಯಿತು. ಪ್ರಭಾವ ಬೇರೆ, ಪ್ರಭಾವ ಪ್ರಭಾವದಿಂದ ಬಂದಿದ್ದು ಪ್ರಭಾವ. ಅದರ ಪ್ರಭಾವ ಇದೆ ಅಂದರೆ ಅದರ ಎಫೆಕ್ಟ್ ಇದೆ ಅನ್ನೋದಕ್ಕೆ, ಯಾಕಂದರೆ ಆ ಎಫೆಕ್ಟ್ ಹುಟ್ಟು ಬರುತ್ತೆ ಪ್ರಭಾವಿಸುವತ್ತೆ. ಆದ್ದರಿಂದ ಒಟ್ಟಾರೆ ಭೂ ಅನ್ನುವ ಧಾತು ಭವತಿ ಭವತಃ ಭವಂತಿ ಅಂತ ಯಾವುದು ಹೇಳ್ತೀವೋ ಆ ಭೂ ಅನ್ನುವ ಧಾತುವಿನಿಂದ ಬಂದದ್ದು ಭವ ಶಬ್ದ. ಅದಕ್ಕೆ ಭವತಿ ಭವತಃ ಭವಂತಿ ಭವಸಿ ಭವತಃ ಭವತಃ ಭವಾಮಿ ಭವಾವಹ ಭವಾಮಹ ಅಂಥೇಳಿ ನಾವು ಪ್ರಯೋಗ ಮಾಡ್ತೀವಿ. ಆ ಭೂಧಾತುವಿನಿಂದ ಬಂದದ್ದು ಪ್ರಭಾವ ಆಗತ್ತೆ. ಆದ್ದರಿಂದ ಆ ಪ್ರಭಾವ ಪ್ರಕರ್ಷವಾಗಿ ಇರುವಂಥದ್ದು ಇಲ್ಲ ಪ್ರಭವಿಸುವಂಥದ್ದು ಅಂತ ಬಂದಾಗ ಆ ಪ್ರಭಾವವನ್ನು ಉಂಟು ಮಾಡುವನು ಪ್ರಭಾವ. ಅಂದರೆ ಒಂದನ್ನು ಅಂದರೆ ಸೃಷ್ಟಿ ಮಾಡುವನು, ಇರುವಂತೆ ಮಾಡುವವನು. ಆದ್ದರಿಂದ ಈ ಪ್ರಭಾವ ಶಬ್ದ ನಮಗೆ ಸೃಷ್ಟಿ ಸ್ಥಿತಿ ಸಂಹಾರ ಮೂರನ್ನು ಹೇಳಬಲ್ಲದ್ದು. ಹೇಗೆ ಅಂತ ಹೇಳಿದರೆ ಸರ್ವಂ ಪ್ರಭವತಿ ಉತ್ಪದ್ಯತೆ ಅಸ್ಮಾತ್ ಇತಿ ಪ್ರಭವ ಬಹುರೀಹಿ ಸಮಾಸ. ಅಂದರೆ ಯಾರಿಂದಾದರೆ ಎಲ್ಲವೂ ಉತ್ಪತ್ತಿ ಆಗತ್ತೋ, ಎಲ್ಲವನ್ನು ಸೃಷ್ಟಿಸುವವನು ಅಂತ ನಾವು ಕನ್ನಡದಲ್ಲಿ ಹೇಳಿಬಿಡ್ತೀವಿ. ಆದರೆ ಸಂಸ್ಕೃತದಲ್ಲಿ ಹೇಳುವಾಗ ಎಲ್ಲವೂ ಯಾರಿಂದಾದರೆ ಸೃಷ್ಟಿಸಲ್ಪಡತ್ತೋ ಅವನು ಪ್ರಭವ. ಸರ್ವಂ ಪ್ರಭವತಿ ಪ್ರಭವತಿ ಉತ್ಪದ್ಯತೆ ಉತ್ಪದಿಸುತ್ತೆ ಸೃಷ್ಟಿಯಾಗತ್ತೆ ಯಸ್ಮಾತ್ ಸಹ ಇಲ್ಲ ಅಸ್ಮಾತ್ ಯಾರಿಂದಾದರೆ ಎಲ್ಲವೂ ಹುಟ್ಟಿಸಲ್ಪಡತ್ತೋ ಸೃಷ್ಟಿಸಲ್ಪಡತ್ತೋ ಅವನು ಪ್ರಭವ ಅಂತ. ಭಗವಂತ ಸೃಷ್ಟಿಕರ್ತ ಅನ್ನೋದು ಪ್ರಸಿದ್ಧವಾಗಿರುವಂತಹ ವಿಷಯ. ಆದರೆ ನಾವು ಆ ಸೃಷ್ಟಿಕರ್ತ ಅಂತ ಹೇಳಿದಾಗ ಕೂಡ ಮನನದಲ್ಲಿ ಭಗವಂತ ಎಲ್ಲವೂ ಸೃಷ್ಟಿ ಮಾಡ್ತಾನೆ. ಎಲ್ಲವೂ ಸೃಷ್ಟಿ ಮಾಡಿದಾಗ ಭಾಗವತದಲ್ಲಿ ಒಂದು ವಚನ ಬರುತ್ತೆ, ಮೊದಲನೇದೇ ಮಂಗಳಾಚರಣೆ ಹೇಳುವಾಗ ಜನ್ಮಾದಿಸೆ ಯಥೋನ್ವಯಾದ್ ಇತರತಃ ಅರ್ಥೇಶು ಅಭಿಘ್ನಸ್ವರಾಟ್ ಅಂಥೇಳಿ. ಅದರ ಚಿಂತನೆ ಸ್ವಲ್ಪ ಮಟ್ಟಿಗೆ ಮಾಡೋಣ. ಅಭಿಘ್ನಸ್ವರಾಟ್ ಅಂಥೇಳಿ, ಸೊ ತೇನೇ ಬ್ರಹ್ಮಹೃದಯ ಆದಿಕವೇ ಮುಹ್ಯಂತಿ ಎಂ ಸೂರಯ ಅಂತ ಹೇಳುವಾಗ ಅಲ್ಲಿ ಅಭಿಘ್ನ ಅಂತ ಪ್ರಭವತ್ವಕ್ಕೂ ಜನ್ಮಾದ್ಯಧಿಕರಣವು ನಾವು ಬ್ರಹ್ಮಸೂತ್ರಗಳೆಲ್ಲ ನೋಡಿದ್ದೀವಿ. ಸೃಷ್ಟಿಕರ್ತ ಮಾಡುವುದಕ್ಕೂ ಸರ್ವಜ್ಞತೆಗೂ ಒಂದು ಕನೆಕ್ಷನ್ ಇದೆ, ಲಿಂಕ್ ಇದೆ. ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಚಿಂತನೆ ಮಾಡೋಣ. ಮನನ ಕ್ರಿಯೆ ಅಂದರೆ ಎಲ್ಲವನ್ನು ಸೃಷ್ಟಿ ಮಾಡುವವನು ಅದರ ಎಲ್ಲ ವಿಷಯಗಳು ಗೊತ್ತಾಗಿರಬೇಕು. ಲೌಕಿಕ ವ್ಯವಹಾರದಲ್ಲಿ ಕೂಡ ಯಾರಾದರೂ ಒಂದನ್ನು ಮಾಡ್ತಾ ಇದ್ದ ಮಾಡಲ್ ಮಾಡಬೇಕಂದ್ರೆ ಅವನಿಗೆ ಆ ಮಾಡಲ್ ಹೇಗೆ ಮಾಡಬೇಕು, ಅದಕ್ಕೆ ಬೇಕಾದ ಎಲ್ಲ ಉಪಕರಣಗಳೇನು, ಏನೇನು ಮೆಟೀರಿಯಲ್ ಬೇಕು, ಏನೇನು ಟೂಲ್ಸ್ ಬೇಕು ಎಲ್ಲವನ್ನು ತಿಳ್ಕೊಂಡು ಅದನ್ನು ಮಾಡ್ತಾನೆ. ಅಂದರೆ ಮಾಡುವವನಿಗೆ ಅದರ ಬಗ್ಗೆ ಒಂದು ಪೂರ್ಣವಾದ ವಿಚಾರ ಗೊತ್ತಿರುತ್ತೆ. ಆದರೆ ಅದು ನಿಜವಾಗಿ ಪೂರ್ಣವಾದ ವಿಚಾರ ಅಲ್ಲ. ಅಂದರೆ ಈಗ ಒಂದು ಆರ್ಟ್ ಪೀಸ್ ಬಿಲ್ಡ್ ಮಾಡೋವನಿದ್ದರೆ ಅವನು ಆ ಆರ್ಟ್ಗೆ ಬೇಕಾದ ಉಪಕರಣಗಳು ಮೆಟೀರಿಯಲ್ಸ್ ಏನು ಬೇಕೋ ತೊಗೊಳ್ತಾನೆ. ಆದರೆ ಅದರಲ್ಲಿರುವ ಒಂದೊಂದು ಅಣುವು ಮಾಲಿಕ್ಯೂಲು, ಅದರ ಸ್ಟ್ರಕ್ಚರು, ಅದರ ಮಾಲಿಕ್ಯುಲರ್ ವೆಯ್ಟು ಅವೆಲ್ಲ ಅವನಿಗೆ ಗೊತ್ತಿಲ್ಲ. ಅಂದರೆ ಅನೇಕ ವಿಷಯಗಳು ಅವನಿಗೆ ಗೊತ್ತಿಲ್ಲ. ಕೆಲವು ಅವನಿಗೆ ಬೇಕಾದ ವಿಷಯಗಳೇನಿದೆ ಅವಷ್ಟು ಮಾತ್ರ ಗೊತ್ತಿದೆ. ಆದರೆ ಭಗವಂತನ ಸೃಷ್ಟಿ ಕ್ರಮ ಬೇರೆ. ಅವನಿಗೆ ಪ್ರತಿಯೊಂದು ವಸ್ತುವಿನ ಪ್ರಾಪರ್ಟೀಸು ಗೊತ್ತಿರುವುದು ಮಾತ್ರವಲ್ಲ, ಅದೆಲ್ಲ ನಿಯಮನೂ ಮಾಡ್ತಾನೆ ಅವನೇ. ಅಂದರೆ ಒಂದು ಆ್ಯಟಮ್ ಇದ್ದರೆ ಆ ಆ್ಯಟಮ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು ಅನ್ನೋದು ಅವನೇ ನಿಶ್ಚಯ ಮಾಡ್ತಾನೆ. ಮಾಡಿ ಅದನ್ನು ಹಾಗಿರುವಂತೆ ಮಾಡ್ತಾನೆ, ಅದರಲ್ಲಿ ವ್ಯಾಪ್ತನಾಗಿರ್ತಾನೆ, ಅದರ ಬಗ್ಗೆ ಎಲ್ಲವೂ ತಿಳಿದಿರುತ್ತೆ ಅವನಿಗೆ. ತಿಳಿದಿರುವುದು ಮಾತ್ರವಲ್ಲ, ಅದೆಲ್ಲವೂ ಆಗುವಂತೆ ತಾನೇ ಮಾಡ್ತಾನೆ, ನಿಯಮನ ಮಾಡ್ತಾನೆ. ಆದ್ದರಿಂದ ಅವನಿಗೆ ಅಭಿಜ್ಞತ್ವ ಅಂದರೆ ಎಲ್ಲ ವಿಧವಾಗಿ ಎಲ್ಲವನ್ನು ತಿಳಿದಿರುವುದು ಅನ್ನುವ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು. ಅಂದರೆ ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ, ಬರೇ ಸೃಷ್ಟಿಕರ್ತ ಅಂತ ಚಿಂತನೆ ಮಾಡದೆ ಅವನು ಸೃಷ್ಟಿಕರ್ತ, ಸೃಷ್ಟಿಸುವವನು ಅನ್ನುವ ಜೊತೆಲಿ ಅವನ ಸರ್ವಜ್ಞತತ್ವದ ಚಿಂತನೆ, ಅದು ಲೋಕ ವಿಲಕ್ಷಣವಾದ ಸರ್ವಜ್ಞತ್ವ. ಲೋಕದಲ್ಲಿ ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ, ಅವನಿಗೆ ಪ್ರತಿಯೊಂದರ ವಿಷಯದಲ್ಲಿಯೂ ಪ್ರತಿಯೊಂದು ಗೊತ್ತಿರುತ್ತೆ. ಯಾಕೆ ಅಂದರೆ ಆ ಸರ್ವ ಸೃಷ್ಟಿಕರ್ತನಾದವನಿಗೆ ಅಂದರೆ ಎಲ್ಲವನ್ನೂ ಸೃಷ್ಟಿಸ್ತಾ ಅವನು ಸೃಷ್ಟಿ ಮಾಡುವುದು ಅಂತ ಹೇಳಿದರೆ ನಮ್ಮಂತೆ ಒಂದು ಮಾಡಲ್, ಒಂದು ಬೇಕಾದ ವಸ್ತುಗಳನ್ನು ತಗೊಂಡು ಉಪಕರಣ ಒಂದು ಮಾಡಲಿಂದ ಮಾಡುವುದು ಹಾಗಲ್ಲ. ಅವನ ಸೃಷ್ಟಿಕರ್ತದ ವಿಲಕ್ಷಣತ್ವ ಏನಂತ ಹೇಳಿದರೆ ಮೂಲ ಪ್ರಕೃತಿಯಿಂದ ತಗೊಂಡು ಕೊನೆಯ ಫೈನಲ್ ಪ್ರಾಡಕ್ಟ್ ಬರುವಷ್ಟುವರೆಗೂ ಕೂಡ ಎಲ್ಲ ರೂಪಗಳಲ್ಲಿಯೂ ಅವನು ಅಂತರ್ಯಾಮಿಯಾಗಿ ಇದ್ದು ಆ ರೂಪಗಳಿಗೆ ಬೇಕಾದ ಪ್ರಾಪರ್ಟೀಸನ್ನು ಕೊಟ್ಟು ಅವುಗಳನ್ನು ಮೇಂಟೈನ್ ಮಾಡ್ತಾ ಅವು ಎಲ್ಲವೂ ಎಷ್ಟೆಷ್ಟು ಕಾಲ ಇರಬೇಕನ್ನುವುದು ಅವನು ನಿರ್ಣಯ ಮಾಡ್ತಾನೆ. ಸೃಷ್ಟಿ ಮಾಡುವವನು ಒಂದು ಮಾಡಲ್ ಮಾಡ್ತಾ ಇದ್ದಾನಂದರೆ ಅವನು ಇಷ್ಟು ದಿನವೇ ಇರಬೇಕಂತ ಮಾಡೋದಿಲ್ಲ, ಏನೋ ಮಾಡ್ತಾನೆ, ಅದು ಕೆಲವು ದಿನ ಇರುತ್ತೆ ಹುಟ್ಟೋಗುತ್ತೆ. ಆದರೆ ಅವನು ಕೈಲಿಲ್ಲ ಅದು ಎಷ್ಟು ಕಾಲ ಇರಬೇಕು ಅನ್ನೋದು. ಇನ್ ಸಮ್ ಕೇಸಸ್ ಏನೋ ಅವನು ಮಾಡಲ್ ಮಾಡುವಾಗ ಇಷ್ಟು ದಿನ ಇರಬೇಕಂತ ಮಾಡ್ಬೋದು ಕೆಲವು ಸಂದರ್ಭಗಳಲ್ಲಿ. ಆದರೆ ನಿಜವಾಗಿ ನೋಡಿದರೆ ಅಬ್ಸಲ್ಯೂಟ್ ಆಗಿ ಯಾರಿಗೂ ಕೂಡ ಯಾವುದು ಎಷ್ಟು ಕಾಲ ಇರಬೇಕನ್ನೋದು ಪೂರ್ಣ ಜ್ಞಾನ ಇರೋದಿಲ್ಲ. ಆದರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ. ಅವನು ಸೃಷ್ಟಿ ಮಾಡುವಾಗಲೇ ಇದರ ಆಯುಷ್ ಎಷ್ಟು ಕಾಲ, ಇದು ಎಷ್ಟು ಕಾಲ ಇರಬೇಕು ಅನ್ನುವುದನ್ನು ತಿಳ್ಕೊಂಡೇ ಮಾಡ್ತಾನೆ. ಅಂದರೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳು ಸಹಿತ ಅವನಿಗೆ ಗೊತ್ತಿರುತ್ತೆ. ಆದ್ದರಿಂದ ಅವನ ಸೃಷ್ಟಿಕರ್ತೃತ್ವದಲ್ಲಿ ಅಭಿಜ್ಞತ್ವ, ಸರ್ವಜ್ಞತ್ವವನ್ನು ನಾವು ಕಾಣಿದಾಗ ಆ ಸೃಷ್ಟಿಯ ವಿಲಕ್ಷಣತ್ವ ಅಂದರೆ ಎಲ್ಲವನ್ನು ಸೃಷ್ಟಿ ಮಾಡುವುದರಲ್ಲಿ ಅವನಿಗಿರುವ ಒಂದು ಯುನೀಕ್ ಪ್ರಾಪರ್ಟೀಸ್ ಏನು ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಈ ಪ್ರಭವ ಅಂತ ಹೇಳಿದಾಗ ಅದನ್ನು ನಾವು ಚಿಂತನೆ ಮಾಡಿದರೆ ಸ್ವಲ್ಪ ನಮಗೆ ಆ ಭಗವಂತನ ಮಹಾತ್ಮ್ಯ ಜ್ಞಾನಪೂರ್ವಕ ಅಂತ ಹೇಳಿ ನೋಡಿದರೆ ಆ ಭಕ್ತಿ ಬರೋದಕ್ಕೆ ಆ ಭಗವಂತನ ಮಹಾತ್ಮ್ಯ ಜ್ಞಾನದ ಅರಿವು ಸ್ವಲ್ಪ ಗೊತ್ತಾಗತ್ತೆ. ಆದ್ದರಿಂದ ಸೃಷ್ಟಿಯ ಬಗ್ಗೆ ಅನೇಕ ವಿಷಯಗಳನ್ನು ನಾವು ಮಾಂಡೋಪನಿಷತ್ತು ಮುಂತಾದಲ್ಲಿ ಕೂಡ ನಾವು ಕಾಣಬಹುದು. ಎಲ್ಲ ಪದಾರ್ಥವು ಕೂಡ ಭಗವಂತನಿಂದ ಸೃಷ್ಟಿಸಲ್ಪಡುತ್ತೆ ಅನ್ನುವ ಪ್ರಭವ ಶಬ್ದವನ್ನು ಹೇಳ್ತಾ ಜ್ಞಾನಿಗಳ ಅಭಿಪ್ರಾಯ ಹಾಗೇ ಇದೆ, ಅದನ್ನೇ ಹೇಳುತ್ತೆ ಅಂಥೇಳಿ. ಅದೇ ವಿಧವಾಗಿ ಗೀತೆಯಲ್ಲಿ ಕೂಡ ಕೃಷ್ಣ ಪ್ರಭವ ಶಬ್ದವನ್ನು ಪ್ರಯೋಗ ಮಾಡುವಾಗ ತಾನು ಎಲ್ಲ ಜಗತ್ತಿಗೆ ಉತ್ಪಾದಕ ಅನ್ನುವ ವಿಷಯವನ್ನು ಗೀತೆಯಲ್ಲಿ ಕೂಡ ಭಗವಂತ ತಿಳಿಸಿಕೊಡ್ತಾನೆ. ಅವು ಹೀಗೆ ಇದೆ ಆ ವಾಕ್ಯಗಳು ಮಾಂಡುಕ್ಯ ಉಪನಿಷತ್ನಲ್ಲಿ ಬರುವಂಥದ್ದು. ಪ್ರಭವ ಸರ್ವಭಾವಾನಾಂ ಸತಾಂ ಇತಿ ವಿನಿಶ್ಚಯ ಅಂಥೇಳಿ. ಅಂದರೆ ಎಲ್ಲದಕ್ಕೂ ಎಲ್ಲ ವಸ್ತುಗಳ ಸೃಷ್ಟಿಗೆ ಮಾತ್ರವಲ್ಲ, ಒಂದು ಥಾಟ್ ಬರಬೇಕಂದ್ರೆ ಭಗವಂತನಿಂದಲೇ ಉತ್ಪತ್ತಿ ಆಗುತ್ತೆ. ಅಂದರೆ ಸರ್ವಭಾವಾನಾಂ ಪ್ರಭವ, ಭಾವ ಅಂದರೆ ಇರುವಂತಹ ವಸ್ತುಗಳು, ಮೆಟೀರಿಯಲ್ ಆಬ್ಜೆಕ್ಟ್ಸ್ ಇರ್ಬೋದು, ನಾನ್ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಇರ್ಬೋದು, ಎಲ್ಲವೂ ಕೂಡ ಯಾವುದು ಯಾವುದಿದೋ ಅದನ್ನು ಭಗವಂತನೇ ಸೃಷ್ಟಿ ಮಾಡ್ತಾನೆ. ಇದು ಖಂಡಿತವಾಗಿ ನಿಶ್ಚಯವಾಗಿರುವಂತಹ ವಿಷಯ ಅಂಥೇಳಿ. ಪ್ರಭವ ಸರ್ವಭಾವಾನಾಂ ವಿಷ್ಣುರೇವ ನ ಸಂಶಯ ಇತ್ತಂ ಸತಾಂ ನಿಶ್ಚಯ ಸ್ಯಾತ್ ಅಂತೇಳಿ ಹರಿವಂಶದಿಂದ ಕೋಟ್ ಮಾಡ್ತಾ ಆಚಾರ್ಯರು ಆ ವಾಕ್ಯಕ್ಕೆ ಭಾಷ್ಯವನ್ನು ಬರೆಯುವಾಗ ಹೇಳ್ತಾರೆ. ಹರಿವಂಶದ ವಾಕ್ಯವೇ ಆ ಉಪನಿಷದ್ ವಾಕ್ಯಕ್ಕೆ ಭಾಷ್ಯರೂಪಕವಾಗಿ ಹೊರಟಿದೆ. ಅವನು ಎಲ್ಲದಕ್ಕೂ ಸೃಷ್ಟಿಕರ್ತನಾಗಿದ್ದಾನೆ, ವಿಷ್ಣುವೇ ಅದಕ್ಕೆ ಸೃಷ್ಟಿಕರ್ತ ಅಂಥೇಳಿ ಇದು ಸಜ್ಜನರು ಜ್ಞಾನಿಗಳಾದವರು ನಿಶ್ಚಯ ಮಾಡಿಕೊಂಡಿದೆ. ಇದಕ್ಕೆ ಸತಾಂ ಇತಿ ವಿನಿಶ್ಚಯ ಅಂದರೆ ಸತಾಂ ಸಜ್ಜನರು ಜ್ಞಾನಿ ಸಜ್ಜನ ಅಂದರೆ ಜ್ಞಾನಿಗಳಾದವರು ಅದು ಖಂಡಿತವಾಗಿ ನಿಶ್ಚಯ ಮಾಡಿದ್ದಾರೆ ಅಂದರೆ ದೇ ಆರ್ ಹಂಡ್ರೆಡ್ ಪರ್ಸೆಂಟ್ ಶೂ ಭಗವಂತನೇ ಅನ್ನೋದು ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಗೀತೆಯಲ್ಲಿ ಬರುವ 7ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಬರುವಂಥದ್ದು ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ ಅಂಥೇಳಿ ನಾನು ಇಡೀ ಜಗತ್ತಿಗೆ ಪ್ರಭವನೂ ನಾನೇ ಆಗಿದ್ದೀನಿ ಪ್ರಳಯವೂ ನಾನೇ ಆಗಿದ್ದೀನಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದಂತಹ ಮಾತು. ಆದ್ದರಿಂದ ಪ್ರಭವ ಅಂಥೇಳಿ ಅದೇ ವಿಧವಾಗಿ ಪ್ರ ಅನ್ನುವ ತಗೊಂಡ್ರೆ ಅಕಯ ಪ್ರವಿಸಂ ಭೂಮ ಸಖಃ ಅನ್ನುವುದು ಏಕಾಕ್ಷರ ಕೋಶ ವಿಷ್ಣುವಾಚಕ ಇದು ವಿಷ್ಣುವಾಚಕ ಅಂಥೇಳಿ ಶಬ್ದ ನಿರ್ಣಯದಿಂದ ನಾವು ಹೇಳಿದ್ದು ಬೃಹದಾರಣ್ಯದಲ್ಲಿ ಬರುವಂಥ ಮಾತನ್ನು ನಾವು ಕೇಳಿದ್ದೀವಿ. ಆದ್ದರಿಂದ ಪ್ರ ಅಂದರೆ ಪ್ರಕರ್ಷವಾಗಿ ಚೆನ್ನಾಗಿ ಎಲ್ಲವೂ ಕೂಡ ಪರ್ಫೆಕ್ಷನ್ ಅಂತ ನೋಡ್ರಿ. ಆ ಪ್ರ ಪರ್ಫೆಕ್ಷನ್ ಒಂದೇ ಅರ್ಥವನ್ನು ಕೊಡುವಂಥದ್ದು, ಐ ಮೀನ್ ಸಿಮಿಲರ್ ಮೀನಿಂಗ್. ಆದ್ದರಿಂದ ಅವನು ಪ್ರಕರ್ಷ ಅಂದರೆ ಪರ್ಫೆಕ್ಟ್ ಆಗಿರುವನು, ಈ ದ ಓನ್ಲಿ ಒನ್ ಹೂ ಇಸ್ ಪರ್ಫೆಕ್ಟ್. ಆದ್ದರಿಂದ ಪ್ರ ಅನ್ನುವುದ ಅಕ್ಷರ ಭಗವಂತನನ್ನು ತಿಳಿಸಿಕೊಡುತ್ತೆ. ಅವನು ಏಕಾಕ್ಷರದಲ್ಲಿ ವಿಷ್ಣು ಪ್ರಹ ಅನ್ನುವುದು. ಆದ್ದರಿಂದ ಪ್ರ ಆಗಿದ್ದಾನೆ, ಭವ ಆಗಿದೆ. ಪ್ರಭವ ಒಟ್ಟಿಗೆ ತಗೊಂಡ್ರೆ ಸೃಷ್ಟಿಕರ್ತ ಇಲ್ಲ ಪ್ರ, ಅವನು ಪ್ರ ಭವ. ಪ್ರ ಅಂದರೆ ಏಕಾಕ್ಷರ ಕೋಶ ಇಲ್ಲ ಪ್ರಕರ್ಷ ಸರ್ವೋತ್ಕೃಷ್ಟನಾದವನು ಅಂತ. ಭವ ಅಂದರೆ ಭವತೆ ಪ್ರಾಪ್ನೋತಿ ಸರ್ವಮಿತಿ ಭವ ಆಪ್ತಕಾಮ ಅನ್ನುವುದು. ಭವ ಅಂದರೆ ಭವ ಕಾಮನೆಯನ್ನು ಪಡೆಯುವುದು, ಏನು ಬೇಕು ಅಂದರೆ ಅವನು ಬಯಸಿದ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಹೇಳಿದಂತೆ ಅವನು ಇಚ್ಛೆ ಮಾಡ್ತಾನೆ ಸೃಷ್ಟಿ ಆಗುತ್ತೆ. ಹಾಗೆ ಇಚ್ಛೆ ಮಾಡ್ತಾನೆ ಉಂಟಾಗುತ್ತೆ, ಯಾವುದಾಗಬೇಕಂದರೆ ಇಚ್ಛೆ ಮಾಡ್ತಾನೆ. ಕೇವಲ ಇಚ್ಛಾ ಮಾತ್ರದಿಂದ ಅವನು ಎಲ್ಲವನ್ನೂ ಪಡೆಯುತ್ತಾನೆ. ಆದ್ದರಿಂದ ಭವ ಅಂದರೆ ಪಡೆಯುವವನು, ಹೊಂದುವವನು ಅನ್ನುವ ಅರ್ಥದಲ್ಲಿ ಪ್ರಭವ ಅಂಥೇಳಿ. ಸೊ ಪ್ರ ಭವ. ಇನ್ನೊಂದು ಭವ ಅಂತೇಳಿದರೆ ಭವ್ಯ ಮಂಗಳಕರ ಅನ್ನುವುದು. ನಾನಿಲ್ಲಿ ಅಂದರೆ ಇಲ್ಲಿ ಇಲ್ಲದೇ ಇರುವುದು ಕೆಲವು ಅರ್ಥಗಳನ್ನೆಲ್ಲ ಹೇಳ್ತಾ ಇದ್ದೀನಿ ನಾನು. ಇವು ಭವ ಅಂದರೆ ರುದ್ರದೇವರಿಗೂ ಭವ ಅಂತ ಕರಿತೀವಿ. ಯಾಕೆ ಅಂದರೆ ಮಂಗಳಕರತ್ವ, ಭವ್ಯವಾದದ್ದು ಮಂಗಳಕರವಾದದ್ದು ಅನ್ನುವ ಅರ್ಥ ಕೂಡ ಭವಗೆ ಬರುತ್ತೆ. ಆದ್ದರಿಂದ ಪ್ರಭವ ಅಂದರೆ ಪ್ರಕರ್ಷನಾದವನು, ಮಂಗಳಕರನಾದವನು, ಮಂಗಳ ಸ್ವರೂಪನು ಅನ್ನುವ ಅರ್ಥದಲ್ಲಿ ಕೂಡ ಪ್ರಭವ ಅನ್ನುವುದು ಬರುತ್ತೆ. ಅದೇ ವಿಧವಾಗಿ ಪ್ರಭವ ಅಂಥೇಳಿದರೆ ಸೃಷ್ಟಿಸುವುದು ಅಂತ ಒಂದು, ಭೂಭವತಿ ಇರುವುದು, ಎಕ್ಸಿಸ್ಟೆನ್ಸ್. ಆದ್ದರಿಂದ ಪ್ರಭವ ಅಂಥೇಳಿದರೆ ಸ್ಥಿತಿಕರ್ತ ಅನ್ನುವ ಅರ್ಥ. ಯಾಕಂದರೆ ಇದ್ದದ್ದನ್ನು ಇದ್ದಂತೆ ಮಾಡುವವನು, ಯಾವುದು ಇದೋ ಅದು ನಾಶವಾಗದೆ ಇದ್ದಂತೆ ಉಳಿಸ್ತಾನೆ, ಉಳಿಸುವವನು, ಸ್ಥಿತಿಕರ್ತ ಅನ್ನುವ ಅರ್ಥ. ಪ್ರಭವ ಯಾವುದಿದೋ ಅದನ್ನು ಹಾಗೆ ಉಳಿಸ್ತಾನೆ, ಆದ್ದರಿಂದ ಅವನು ಪ್ರಭವ ಅನ್ನುವ ಅರ್ಥ ಬರುತ್ತೆ. ಇನ್ನೊಂದು ಪ್ರಭವ ಅಂದರೆ ನೋಡ್ರಿ, ಪ್ರಗತಃ ಭವ ಸಂಸಾರ ಏನ ಸಹ ಪ್ರಭವ ಅಂದರೆ ಅವನು ನಮಗೆ ಸಂಸಾರ ಬಂಧನೆಯನ್ನು ನಿವಾರಣೆ ಮಾಡ್ತಾನೆ, ಆದ್ದರಿಂದ ಪ್ರಭವ. ಪ್ರಭವ ಅಂದರೆ ಪ್ರಗತಃ, ಪ್ರ ಇಲ್ಲದೇ ಮಾಡುವುದು, ಪ್ರಗತ ಪ್ರಗತಿ ಅಂದರೆ ಪ್ರಗತ ಗತ ಅಂದರೆ ಹೋಗುವುದು, ಪ್ರ ಅನ್ನೋದು ಪ್ರಗತ ಅಂತ ಪ್ರಗತತ್ವವನ್ನು ಹೇಳುತ್ತೆ ಅಂದರೆ ಹೋಗುವಂತೆ ಮಾಡುವುದು. ಏನು ಹೋಗುವಂತೆ ಮಾಡ್ತಾನೆ? ಭವ ಭವ ಭವಾಬ್ಧಿ ಭವ ಭವಸಾಗರ ಇದೆಲ್ಲ ನೀವು ಕೇಳಿರ್ತೀವಿ, ಸಂಸಾರ ಸಾಗರಕ್ಕೆ ಭವಸಾಗರ ಅಂತೀವಿ. ಭವ ಅಂದರೆ ಸಂಸಾರ ಇರುವನ್ನ. ಯಾಕೆ ಭವ ಅಂದರೆ ಸಂಸಾರ? ಎರಡು ಶಬ್ದಗಳಿಗೆ ನೋಡ್ರಿ, ಭವ ಅಂದರೆ ಸಂಸಾರ ಅಂತ ನಾವು ಕೇಳಿದ್ದೀವಿ. ಯಾಕೆ ಭವ ಅಂದರೆ ಸಂಸಾರ? ಭವ ಅಂದರೂ ಇರುವುದು, ಯಾವಾಗಲೂ ಈ ಸಂಸಾರ ಬಿಡೋದು ಅಂದರೆ ಮೋಕ್ಷ ಬರುವಷ್ಟುವರೆಗೂ ಇದು ಬಿಡೋದಿಲ್ಲ, ಯಾವಾಗಲೂ ಇದ್ದೇ ಇರುತ್ತೆ. ಇದು ನಮ್ಮನ್ನು ಬಿಡೋದಿಲ್ಲ, ನಾವು ಇದನ್ನು ಬಿಡೋಕ್ಕಾಗೋದಿಲ್ಲ. ಈ ಸಂಸಾರ ಬಂಧನೆ ಮೋಕ್ಷ ಬರುವಷ್ಟುವರೆಗೂ ಇರುತ್ತೆ. ಆದ್ದರಿಂದ ಯಾವಾಗಲೂ ಇರುವಂಥದ್ದು, ಆನ್ಗೋಯಿಂಗ್, ಬರ್ತ್ ಅಂಡ್ ಡೆತ್ ಸೈಕಲ್. ಭವತ್ಯೇವ ಇರ್ತೀವಿ, ಹುಟ್ತೀವಿ, ಸಾಯ್ತೀವಿ. ಆದ್ದರಿಂದ ಈ ಭವ ಸಂಸಾರ ಅನ್ನೋದು ಯಾವಾಗಲೂ ಇರುತ್ತೆ. ಆದರೆ ಅದು ಭವ ಅಂದರೆ ಇರುವುದು, ಯಾವಾಗಲೂ ಇರುವುದು ಸಂಸಾರ. ಸಂಸಾರ ಅಂದರೆ ಸಂಸರತಿ, ಸಮ್ಯಕ್ ಸರತಿ, ಯಾವಾಗಲೂ ಹೋಗ್ತಾ ಇರುತ್ತೆ, ಆನ್ ಗೋಯಿಂಗ್, ಎವರ್ ಗೋಯಿಂಗ್. ಆದ್ದರಿಂದ ಸಂಸಾರ ಅಂದರೂ ಕೂಡ ಎವರ್ ಗೋಯಿಂಗ್, ಅಂಟಿಲ್ ಮೋಕ್ಷ, ಮೋಕ್ಷದವರೆಗೂ ಯಾವತ್ತೂ ಹೋಗುವಂಥದ್ದು. ಆದ್ದರಿಂದ ಸಂಸಾರ ಸಂಸರತಿ. ಸಂಸಾರ ಅಂದರೆ ಸಮ್ಯಕ್ ಸಾರ, ಒಳ್ಳೆ ಸಾರ ಅಂತ ಒಂದು ಅರ್ಥ ಬರಬಹುದು, ಆದರೆ ನಿಜವಾಗದು ಜ್ಞಾನಿಗಳಿಗೆ ಒಳ್ಳೆ ಸಾರ. ಯಾಕಂದರೆ ಭಗವಂತನನ್ನೇ ಬಯಸುವವರಿಗೆ ಸಂಸಾರ ಸಮ್ಯಕ್ ಸಾರ ಒಳ್ಳೆ ಸಾರವೂ ಆಗುತ್ತೆ. ಅಂದರೆ ಸಂಸಾರ ಸಮ್ಯಕ್ ಸಾರ ಅನ್ನೋದು ಒಂದರ್ಥ, ಆದರೆ ಸಂಸರತಿ ಚೆನ್ನಾಗಿ ಹೋಗ್ತಾ ಇರುತ್ತೆ, ನಡೀತಾ ಇರುತ್ತೆ, ಯಾವಾಗಲೂ ಹೋಗ್ತಾ ಇರುತ್ತೆ. ಆದ್ದರಿಂದ ಮೋಕ್ಷದವರೆಗೂ ಹೋಗ್ತಾ ಇರುತ್ತೆ. ಆದ್ದರಿಂದಲೂ ಈ ಅದಕ್ಕೆ ಸಂಸಾರ ಅಂತ ಕರಿತೀವಿ. ಆದ್ದರಿಂದ ಪ್ರಭವ ಈ ಸಂಸಾರವನ್ನು ಇಲ್ಲದೆ ಮಾಡ್ತಾನೆ, ಸಂಸಾರ ನಾಶ ಅಂದರೆ ಬಂಧಮೋಚಕ ಅನ್ನುವ ಅರ್ಥದಲ್ಲಿ ಕೂಡ ಪ್ರಭವ ಅಂಥೇಳಿ. ಇಲ್ಲ ಪ್ರಭವ ಅಂಥೇಳಿದರೆ ಭಗವಂತ ಪ್ರಭವ ಇರುವಿಕೆಯನ್ನು, ಭವ ಇರುವಿಕೆ, ಪ್ರಗತ ಮಾಡು ಅಂದರೆ ಇರುವಿಕೆಯನ್ನು ಹೋಗುವಂತೆ ಮಾಡು ಅಂದರೆ ಸಂಹಾರಕರ್ತ. ಪ್ರಭವ ಹೇಗೆ ಸೃಷ್ಟಿ ಸ್ಥಿತಿಗಳು ಬರುತ್ತೋ ಪ್ರಭವದಿಂದ, ಪ್ರಭವ ಅಂಥೇಳಿದರೆ ಸಂಹಾರವು ನಾನು ಆಲ್ಟರ್ನೇಟ್ ಆಗಿ ಒಂದು ಕ್ಲಾಸ್ನಲ್ಲಿ ಪೂರ್ತಿಯಾಗಿ ಕನ್ನಡ ಹೇಳಿಬಿಟ್ಟು ಒಂದು ಕ್ಲಾಸ್ನಲ್ಲಿ ಪೂರ್ತಿಯಾಗಿ ಇಂಗ್ಲೀಷ್ ಹೇಳ್ತೀನಿ. ಆ ಥರ ಮಾಡಿದಾಗ ಸ್ವಲ್ಪ ಫ್ಲೋ ಸ್ಮೂತ್ ಆಗಿರುತ್ತೆ, ಅದರಿಂದ ಅದನ್ನೇ ಮಾಡೋಣ ಅಂತೇಳಿ. ಸೊ ಇವತ್ತು ಪೂರ್ತಿಯಾಗಿ ಕನ್ನಡದಲ್ಲೇ ಹೇಳಿಬಿಡ್ತೀನಿ. ಸೊ ಅದರಿಂದ ಪ್ರಭವ ಅಂತ ಹೇಳಿದಾಗ ಇದು ಸಂಹಾರಕರ್ತೃತ್ವವನ್ನು ಹೇಳುವಂಥದ್ದು. ಸೃಷ್ಟಿ ಸ್ಥಿತಿ ಲಯ, ಲಯಕರ್ತೃತ್ವ ಹೇಗೆ ಬರುತ್ತೆ ಅಂದರೆ ಪ್ರಗತ ಮಾಡ್ತಾನೆ, ಭವ ಇರುವಿಕೆಯನ್ನು ಇಲ್ಲದಂತೆ ಮಾಡ್ತಾನೆ. ಆದ್ದರಿಂದ ಪ್ರಭವ, ಆದ್ದರಿಂದ ಸಂಹಾರಕರ್ತ ಭಗವಂತ ಅನ್ನುವುದು ಕೂಡ ಈ ಪ್ರಭವ ಶಬ್ದದಲ್ಲಿ ಬರುತ್ತೆ. ಆದ್ದರಿಂದ ಅವನು ಸಂಹಾರ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಉಂಟು ಮಾಡುವವನು ಅಂಥೇಳಿ. ಅಷ್ಟೇ ಅಲ್ಲ, ನಿಜವಾಗಿ ಒಂದು ವಿಧವಾಗಿ ನೋಡಿದರೆ ಈ ಪ್ರಭಾವವನ್ನು ಅಷ್ಟವಿಧ ಕರ್ತೃತ್ವದಲ್ಲಿಯೂ ನೋಡಬಹುದು. ಸೃಷ್ಟಿ ಸ್ಥಿತಿ ಲಯಗಳು ಪ್ರಭಾವದಿಂದ ಬರುತ್ತೆ. ಸೃಷ್ಟಿ ಸ್ಥಿತಿ ಲಯ ಮಾತ್ರವೇ ಅಲ್ಲದೆ ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವುಗಳು ಕೂಡ ಪ್ರಭಾವದಿಂದ ನಾವು ಚಿಂತನೆ ಮಾಡಬಹುದು. ಹೇಗೆ ಅಂತ ಹೇಳಿದರೆ, ನಮಗೆ ಪ್ರಭಾವ ಅಂತ ಹೇಳಿದರೆ ನಿಯಮನ. ನಿಯಮನ ಅಂದರೆ ಏನು? ಸರಿ, ಸ್ಥಿತಿ ಸ್ಥಿತಿ ನಿಯಮನಕ್ಕೆ ಏನು ವ್ಯತ್ಯಾಸ? ಸ್ಥಿತಿ ಅಂದರೆ ಇದ್ದದ್ದಿದ್ದಂತೆ ಹಾಗೆ ಮಾಡುತ್ತೆ. ನಿಯಮನ ಅಂದರೆ ಸುಮ್ಮನೆ ಇದ್ದದ್ದಿರುವಂತೆ ಮಾಡುವುದು ಮಾತ್ರವಲ್ಲ, ನಾವು ಹೇಗೆ ಹೇಗೆ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ನಮಗೆ ಬೇಕಾದ ದಾರಿಗಳನ್ನು ತೋರಿಸ್ತಾ ಪ್ರಾಗ್ರೆಷನ್ ಅಂತೀವಿ ನೋಡ್ರಿ. ಆ ಪ್ರಾಗ್ರೆಷನ್ ಮಾಡುವಾಗ ದಾರಿ ತಪ್ಪದೆ ಆ ಕಡೆ ಈ ಕಡೆ ಇರದೆ ಯಾವ ರೋಡ್ನಲ್ಲಿ ಹೋಗ್ತಾ ಇದ್ದ ಆ ರೋಡ್ನಲ್ಲಿ ಹಾಗೆ ಹೋಗುವಂತೆ ಮಾಡೋದು, ಇಲ್ಲ ದಾರಿ ತಪ್ಪಬೇಕಂದ್ರೆ ದಾರಿ ತಪ್ಪಿಸುವುದು, ಹಾಗೆ ಯಾವುದು ಹೇಗೆ ನಡಿಬೇಕು ಅದನ್ನು ಹಾಗೆ ನಡೆಯುವಂತೆ ಮಾಡ್ತಾ ಎಲ್ಲವನ್ನು ಥ್ರೂಔಟ್ ಕಂಟ್ರೋಲ್ ಮಾಡುವಂಥದ್ದು. ಸೊ ಅಲಾಂಗ್ ವಿತ್ ಇಟ್ಸ್ ಆ್ಯಕ್ಟಿವಿಟೀಸ್, ಕಂಟ್ರೋಲಿಂಗ್ ಆಲ್ ದ ಆ್ಯಕ್ಟಿವಿಟೀಸ್, ನಾಟ್ ಓನ್ಲಿ ಎಕ್ಸಿಸ್ಟೆನ್ಸ್ ಬಟ್ ಕಂಟ್ರೋಲಿಂಗ್ ಆಲ್ ದ ಆ್ಯಕ್ಟಿವಿಟೀಸ್ ಇದೆ ನೋಡ್ರಿ. ಅದು ಕೂಡ ಅಂದರೆ ಏನು, ಅಲ್ಲಿ ಪ್ರಭಾವತ್ವ ಅಂದರೆ ಒಂದೊಂದು ಕ್ರಿಯೆ ನಡೆಯುವುದಕ್ಕೆ, ಆ ಕ್ರಿಯೆಯನ್ನು ಹುಟ್ಟಿಸುವುದು, ಅದಕ್ಕೆ ಬೇಕಾದ ಪರಿಸ್ಥಿತಿಗಳನ್ನು ಹುಟ್ಟಿಸುವುದು, ಆ ಪರಿಸ್ಥಿತಿಗೆ ಬೇಕಾದಂತೆ ಜೀವಗಳಿಗೆ ಬೇಕಾದದ್ದೆಲ್ಲ ಒದಗಿಸುವುದು, ಇದೆಲ್ಲ ಕೂಡ ಇರುವಂತೆ ಮಾಡ್ತಾನೆ. ಅಂದರೆ ಈ ಎಕ್ಸಿಸ್ಟೆನ್ಸ್ ಅದು ಜೀವ ಮಾತ್ರವಲ್ಲದೆ ಅದರ ಚಟುವಟಿಕೆಗಳು, ವ್ಯಾಪಾರಗಳು ಎಲ್ಲವೂ ಮಾಡ್ತಾ ಅವೆಲ್ಲದರಲ್ಲಿ ಕೂಡ ಜೀವನನ್ನು ಕಂಟ್ರೋಲ್ ಮಾಡುತ್ತಾ ಅವನು ಆ ನಿಯಮನ ಮಾಡ್ತಾನೆ. ಆ ನಿಯಮನವನ್ನು ಮಾಡುವುದು ಕೂಡ ಈ ಪ್ರಭಾವ ಶಬ್ದದಿಂದ, ಯಾಕಂದರೆ ಅದಕ್ಕೆ ಬೇಕಾದದ್ದೆಲ್ಲವನ್ನು ಕೂಡ ಒದಗಿಸುತ್ತಾನೆ. ಆದ್ದರಿಂದಲೂ ಅವನು ಪ್ರಭಾವ ಅಂತೆ. ಇನ್ನು ಜ್ಞಾನ, ಪ್ರಭಾವ ಅಂದರೆ ಜ್ಞಾನ ಏನು, ಪ್ರಭಾವ ಅಂದರೆ ಜ್ಞಾನ ಹೇಗೆ ಅಂತ ಹೇಳಿದರೆ, ಜ್ಞಾನ ಅಂದರೆ ನಮಗೆ ಯಾವುದರ ಒಂದರ ಬಗ್ಗೆ ಈ ಅರಿವು ನೋಡ್ರಿ, ಅರಿವು ಬರೋದು. ಬನ್ನಂಜಿಯವ್ರು ಹೇಳ್ತಾರೆ ಏನ ಜ್ಞಾ ಇದು ಸಂಪತ್ತು ಅಂದರೆ ಏನು ಅಂತ ಹೇಳಿದರೆ, ಇರುವುದು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು ಅಂತ ಹೇಳ್ತಾರೆ. ಅದರ ಅರ್ಥ ಏನಂತ ಹೇಳಿದರೆ, ಒಂದು ನಿಧಿ ಇರುತ್ತೆ ಅವನ ಹತ್ರ, ಆ ನಿಧಿ ಮನೆಯ ಕಳಗೆ ಇರುತ್ತೆ, ಆದರೆ ಅವ್ನು ಗೊತ್ತಿಲ್ಲ ಅಂದ್ಕೊಳ್ರಿ. ಅವನು ಬಡವ ಇರ್ತಾನೆ, ದೊಡ್ಡ ನಿಧಿ ಅವನ ಮನೆಯಲ್ಲಿ ಹೂಳು, ಯಾರೋ ಒಂದು ಎನ್ಸೆಸ್ ಹೂಳು ಇಟ್ಟಿದ್ದಾರೆ ಅದರಲ್ಲಿ, ಅವನಿಗೆ ಈಸ್ ಅ ಓನರ್ ಆಫ್ ದಟ್. ಆದರೆ ಅದು ಇದೆ ಅಂತ ಅವ್ನು ಗೊತ್ತಿಲ್ಲದೇ ಇದ್ದರೆ ಅದು ಅವನಿಗೆ ಉಪಯೋಗಕಾರಿ ಆಗೋದಿಲ್ಲ. ಅದು ಇದೆ ಅಂತ ಗೊತ್ತಾದಾಗ ಮಾತ್ರ ಓಹ್ ಇದೆ ನನಗೆ ನಿಧಿ ಅಂತ ತೆಗೆದು ಅದನ್ನು ಡಿಗ್ ಮಾಡಿ ಹೊರಗೆ ತೆಗಿತಾನೆ. ಅಂದರೆ ಯಾವುದೇ ಒಂದು ವಸ್ತು ಇದೆ ಅಂತ ಗೊತ್ತಾದಾಗ ಅದು ನಿಜವಾದ, ವಿ ಕೆನ್ ರಿಯಲಿ ಟೇಕ್ ಅಡ್ವಾಂಟೇಜ್ ಆಫ್ ದಟ್. ಇದೆ ಅಂತಲೂ ಗೊತ್ತಿಲ್ಲದೆ ಇದ್ದರೆ ಅಡ್ವಾಂಟೇಜ್ ತೊಗೊಳ್ಳೋಕ್ಕಾಗೋದಿಲ್ಲ. ಜ್ಞಾನ ಅಂತದ್ದೇ, ನಿಜವಾದ ಜ್ಞಾನ ಅಂದರೆ ಇರಿವಿನ ಅರಿವು, ಅದೇ ಸಂಪತ್ತು ಅಂದರೆ ಜ್ಞಾನ. ಆ ಜ್ಞಾನವನ್ನುವ ಸಂಪತ್ತು ಕೂಡ ಅಂಥದ್ದೇ. ನಮಗೆ ಯಾವುದೇ ಒಂದು ವಿಷಯ ಗೊತ್ತಾಗಬೇಕು, ಗೊತ್ತಾದಾಗ ಅದು ನಿಜವಾಗಿ ಲಭ್ಯವಾದಂತೆ, ನಮಗೆ ಒಂದು ವಸ್ತುವಿನ ಬಗ್ಗೆ ತಿಳುವಳಿಕೆ ಬಂದರೆ ಆ ವಸ್ತು ನಮಗೆ ಸಿಕ್ಕಿದಂತೆ ಆಗತ್ತೆ. ಆದ್ದರಿಂದ ಜ್ಞಾನ ಅನ್ನುವುದು ಸಿಗಬೇಕು, ಅದು ಹುಟ್ಟಿ ಬರಬೇಕು. ಆದ್ದರಿಂದ ಆ ಅರಿವು ನಮಗೆ ಹುಟ್ಟಿ ಬರುವಂತೆ ಮಾಡ್ತಾನೆ, ಆದ್ದರಿಂದ ಅವನು ಪ್ರಭಾವ. ಅದೇ ವಿಧವಾಗಿ ಹೇಗೆ ಅರಿವು ಹುಟ್ಟು ಬರುತ್ತೋ, ಅಜ್ಞಾನ, ಅಜ್ಞಾನ ಅನ್ನೋದು ನಾವು ನೋಡಿ ಎರಡು ರೂಪವಾದ ಅಜ್ಞಾನ, ಒಂದು ಭಾವರೂಪ, ಇನ್ನೊಂದು ಅಭಾವರೂಪ ಅಜ್ಞಾನ. ಭಾವರೂಪ ಅಜ್ಞಾನ ಭವತಿ ಪ್ರಭಾವ, ಭಾವರೂಪ ಅಜ್ಞಾನ ಅಂದರೆ ರಾಂಗ್ ಇನ್ಫಾರ್ಮೇಷನ್, ತಪ್ಪು ತಿಳುವಳಿಕೆ. ಅದು ಹುಟ್ಟು ಬರಬೇಕಂದ್ರೂ ಪ್ರಭಾವ ತಪ್ಪು ತಿಳುವಳಿಕೆ ಬರುವಂತೆ ಮಾಡ್ತಾನೆ, ಆದ್ದರಿಂದ ಪ್ರಭಾವ. ಇಲ್ಲ ಅಭಾವರೂಪ ಜ್ಞಾನ ಅಂದರೆ ತಿಳಿಯದೇನೆ ಇರುವುದು, ನಾಟ್ ನೋಯಿಂಗ್ ಅಟ್ ಆಲ್, ಅದು ಪ್ರಭಾವದಲ್ಲಿ. ಅದು ಹೇಗೆ ಬರುತ್ತೆ, ಪ್ರಗತ ಭಾವ ಅಂದರೆ ಸರಿಯಾದ ಭವ ಜ್ಞಾನ ಯಾವುದಿದೋ ಅದು ಪ್ರಗತವಾಗುವಂತೆ ಹೋಗುವಂತೆ ಮಾಡ್ತಾನೆ. ಅಂದರೆ ಅಭಾವರೂಪ ಜ್ಞಾನ, ಅಭಾವರೂಪ ಜ್ಞಾನವು ಅವನು ಪ್ರಭವ, ಅದು ಹೋಗುವಂತೆ ಭಾವರೂಪ ಜ್ಞಾನ ಹೋಗುವಂತೆ ಮಾಡ್ತಾನೆ, ಆದ್ದರಿಂದ ಅವನು ಪ್ರಭವ ಅಂಥೇಳಿ. ಸೊ ಅದರಿಂದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧಮೋಕ್ಷಗಳು, ಬಂಧಮೋಕ್ಷಗಳು ಪ್ರಭವ. ನಾವು ನೋಡಿದ ಭವ ಸಂಸಾರ, ಆ ಸಂಸಾರದಲ್ಲಿ ನಾವು ಯಾವಾಗಲೂ ಇರುವಂತೆ, ಅಂದರೆ ಸಂಸಾರದಲ್ಲಿ ಪ್ರಕರ್ಷವಾಗಿ ಚೆನ್ನಾಗಿ ಸಿಗಾಕ್ಕೊಳ್ಳುವಂತೆ ಮಾಡ್ತಾನೆ, ಆದ್ದರಿಂದ ಪ್ರಭವ ಅದು ಬಂಧವಾಗುತ್ತೆ. ಮೋಕ್ಷ ನಾವು ನೋಡಿದ್ದೀವಿ, ಸಂಸಾರ ನಿವೃತ್ತಿ ಮಾಡುವವನನ್ನು ಭವ ಸಂಸಾರ ಅದನ್ನು ಪ್ರಗತ ಮಾಡ್ತಾನೆ, ಹೋಗುವಂತೆ ಮಾಡ್ತಾನೆ. ಆದ್ದರಿಂದ ಪ್ರಭವ ಅಂತ ಹೇಳಿದರೆ ಮೋಕ್ಷದಾಯಕ, ಸಂಸಾರ ಭವ ಸಂಸಾರವನ್ನು ಪ್ರಗತ ಮಾಡ್ತಾನೆ, ಇಲ್ಲದಂತೆ ಮಾಡ್ತಾನೆ. ಆದ್ದರಿಂದ ಪ್ರಭವ ಅವನು ಮೋಕ್ಷದಾಯಕ ಅನ್ನುವುದು ಬರುತ್ತೆ. ಹೀಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವ ಅಷ್ಟವಿಧ ವ್ಯಾಪಾರಗಳನ್ನು ಈ ಪ್ರಭವ ಶಬ್ದದಲ್ಲಿ ನಾವು ಕಾಣಬಹುದು. ಇನ್ನೊಂದೇನಂತ ಹೇಳಿದ್ರೆ ಅವನು ಪ್ರಭವ, ಅವನು ಪ್ರಭವ, ನಾವು ಹುಟ್ಟುತ್ತೀವಿ ಅವನು ಹುಟ್ಟುತ್ತಾನೆ, ನಾವು ಹುಟ್ಟುವಾಗ ಅವನು ಹೇಳಿದಂತೆ ನಾವು ಹುಟ್ಟುತ್ತೀವಿ, ಅವನ ಆಜ್ಞೆಯಿಂದ ನಾವು ಹುಟ್ಟುತ್ತೀವಿ, ಅವನ ಇಚ್ಛೆಯಿಂದ ನಾವು ಹುಟ್ಟುತ್ತೀವಿ. ಅವನು ಹುಟ್ಟಿದಾಗ ತದಾತ್ಮಾನಂ ಸುಧಾಮ್ಯಹಂ ಅಂತ ಕೃಷ್ಣಗೀತೆ ಹೇಳಿದಂತೆ ತಾನು ಹುಟ್ಟಿದಾಗ ತನ್ನ ಹುಟ್ಟುಗೆ ತನ್ನ ವಶದಲ್ಲಿಯೇ ಇರುತ್ತೆ. ಅವನು ಅವತಾರಗಳು ಮಾಡ್ತಾನೆ. ಅವನು ಹುಟ್ಟಂದರೆ ಭಗವಂತನಿಗೆ ಜನ್ಮವೆಂಬುದು ಅವತಾರ, ಜನ್ಮವೆಂಬುದು ಅವತಾರ. ಅವನ ಜನ್ಮ ಎಂಥದ್ದು ಅಂದರೆ ಪ್ರಕೃಷ್ಟವಾದದ್ದು, ಅಂದರೆ ಪ್ರಕೃಷ್ಟವಾದ ಜನ್ಮ ಅಂದರೆ ಪ್ರಾದುರ್ಭಾವ ಜನ್ಮ. ಅದು ಎಂಥದ್ದು ಪ್ರಕೃಷ್ಟವಾದದ್ದು ಅಂದರೆ ಏನು ಅಂದರೆ ನಮ್ಮ ಜನ್ಮಗಳು ದೇಹದ ಜೊತೆಯಲ್ಲಿ ಸಂಯೋಗ, ನಮಗೆ ಜನ್ಮ. ಅವನಿಗೆ ದೇಹ ಸಂಯೋಗ ಇಲ್ಲ, ದೇಹ ಪ್ರಾಕೃತ ದೇಹ ಯಾವತ್ತೂ ಇಲ್ಲ, ಅವತಾರಗಳಲ್ಲಿ ಸಹಿತ ಅಪ್ರಾಕೃತನೇ. ಆದ್ದರಿಂದ ಅವನು ಜನ್ಮಗಳು ಅವತಾರಗಳು ಪ್ರಕೃಷ್ಟವಾದಂತಹ ಅವತಾರಗಳು, ಅಂದರೆ ಯಾವ ದೇಹ ಸಂಬಂಧವಿಲ್ಲದೆ ಪರ್ಫೆಕ್ಟಾಗಿ, ಅಂದರೆ ಪರ್ಫೆಕ್ಟ್ ತಾನು ಹೇಗಿದ್ದಾನೋ ಹಾಗೆ ಪ್ರಾದುರ್ಭಾವ, ಪ್ರಾದುರ್ಭಾವ ಅಂತ ನೋಡ್ರಿ, ಪ್ರಾದುರ್ಭಾವ ಆಗತ್ತೆ ಅವನಿಗೆ. ಪ್ರಾದುರ್ಭಾವ ಉಳ್ಳವನಾದರೆ ಅವನು ಪ್ರಭವ, ಪ್ರಾದುರ್ಭಾವ ಇದ್ದವನು ಇದ್ದಂತೆ ಕಾಣಿಸಿಕೊಡ್ತಾನೆ. ಆದ್ದರಿಂದ ದೇಹ ಸಂಯೋಗ ಇಲ್ಲ, ಆದ್ದರಿಂದಲೂ ಅವನ ದಿವ್ಯವಾದ ಜನ್ಮ ಅನ್ನೋದು ಸ್ವತಂತ್ರದಿಂದ ಆಗುವಂಥದ್ದು. ಅದು ಗೀತೆಯಲ್ಲಿ ಹೇಳಿದಂತೆ ಭಗವಂತ ಅವನು ತಾನು ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಪಾಂಡವ ಅಂತ ಹೇಳುವಾಗ ಭಗವಂತನ ಜನ್ಮ ಕರ್ಮಗಳು ಹೇಗೆ ದಿವ್ಯವಾಗಿರುವತ್ತೋ, ದಿವ್ಯವಾಗಿರುವುದಂದರೆ ದೇವ ಸಂಬಂಧ ದಿವು ಕ್ರೀಡಾಯಾಮ್ ಅಂಥೇಳಿ, ಕ್ರೀಡಾರೂಪಕವಾಗಿ ಅವನು ಅವತಾರಗಳನ್ನು ತಾಳ್ತಾನೆ, ಕ್ರೀಡಾರೂಪಕವಾಗಿ ಕರ್ಮಗಳನ್ನು ಮಾಡ್ತಾನೆ. ಕರ್ಮಬಂಧವೂ ಇಲ್ಲ ಅವನಿಗೆ, ಜನ್ಮಬಂಧವೂ ಇಲ್ಲ, ಕರ್ಮಬಂಧವೂ ಇಲ್ಲ, ಯಾವ ಬಂಧವೂ ಇಲ್ಲ. ಆದ್ದರಿಂದ ಹಾಗೆ ಅವನು ದಿವ್ಯವಾದ ಅವನ ಅಂತಹ ಜನ್ಮ ಕರ್ಮಗಳ ಬಗ್ಗೆ ಯಾರಾದರೆ ಸರಿಯಾದ ತಿಳುವಳಿಕೆಯನ್ನು ಇಟ್ಟುಕೊಂಡಿರ್ತಾರೋ ಅವರು ದೇಹವನ್ನು ಬಿಟ್ಟವರಾಗಿ ಭಗವಂತನನ್ನೇ ಪಡೆಯುತ್ತಾರೆ ಅಂತ ಹೇಳುವುದರ ಮೂಲಕವಾಗಿ ಅವನು ದಿವ್ಯವಾದ ಪ್ರಕೃಷ್ಟವಾದ ಭವತ್ವ ಜನ್ಮ ಸೃಷ್ಟಿ ಅವತಾರ ತನ್ನನ್ನು, ಅಂದರೆ ಇದು ಭಗವತ್ ಸೃಷ್ಟಿ. ನಾವು ಸರ್ಗ ತಿಸರ್ಗ ಹೇಳುವಾಗ ಜಡ ಚೇತನ ಪರಮಾತ್ಮನ ರೂಪಗಳ ಸೃಷ್ಟಿ, ಭಗವಂತನ ಸೃಷ್ಟಿಗಳು ಮೂರು ವಿಧ ಸೃಷ್ಟಿಗಳು ಭಾಗವತದ ಮಂಗಳ ಶ್ಲೋಕದಲ್ಲಿ ಅದನ್ನೇ ನಾವು ನೋಡಿದ್ದೀವಿ. ಅಲ್ಲಿ ನೋಡುವಾಗ ಕೂಡ ಅದನ್ನೇ ನಾವು ನೋಡಿದ್ದೀವಿ. ಅಲ್ಲಿ ಜನ್ಮಾದ್ಯಸ್ಯ ಏತೋನ್ವಯಾದ್ ಇತರತಃ ಅರ್ಥೇಶು ಅಭಿಜ್ಞಸ್ವರ ತೇನೇ ಬ್ರಹ್ಮ ಉದಾಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯ ತೇಜೋ ವಾರಿ ಮುದಾಂ ಯಥಾ ವಿನಿಮಯೋ ಯತ್ರ ತಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಹೇಳಿದಾಗ ಅಲ್ಲಿ ತೇಜೋವಾರಿ ಮೃದಾಂ, ಅಲ್ಲಿ ತೇಜಸ್ಸಿನಂತೆ ತನ್ನ ಅವತಾರಗಳಂತ ಹೇಳಿದಾಗ ಅದೇ ತೇಜಸ್ಸಿನ ಅವತಾರಗಳು, ಅದು ಪ್ರಕರ್ಷವಾದ ಭವಗಳು, ಭಗವಂತನ ಅವತಾರಗಳು, ಅವನ ಅವತಾರಗಳು ತೇಜಸ್ಸಿನ ಅವತಾರಗಳು. ದೀಪದಿಂದ ದೀಪ ಹಚ್ಚಿದಂತೆ ಎಲ್ಲವೂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದ ಇರುವಂತೆ ಅವನು ಪ್ರಕರ್ಷವಾದ ಅವತಾರಗಳು ಉಳ್ಳವನಾಗಿದ್ದಾನೆ ಅನ್ನುವ ಕಾರಣದಿಂದಲೂ ಅವನು ಪ್ರಭವ ಅಂಥೇಳಿ. ಇನ್ನೊಂದು ಅನೇಕ ಅರ್ಥಗಳನ್ನು ನಾನು ಕೆಲವು ಮಾತ್ರ ಇಲ್ಲಿ ಇದ್ದದ್ದು ಹೇಳಿದ್ದೀನಿ, ಕೆಲವು ನಾನು ಇವತ್ತು ಸ್ವಲ್ಪ ಯೋಚನೆ ಮಾಡಿ ಕೆಲವು ಅರ್ಥಗಳನ್ನು ತೋಚಿದಂತೆ ಭಗವಂತ ನನಗೆ ಪ್ರೇರಣೆ ಕೊಟ್ಟಂತ ಅದನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ಇಷ್ಟೇ ಅರ್ಥಗಳಂತ ತಿಳಿಯಬಾರದು. ಇದರಲ್ಲಿ ಈ ಶಬ್ದ ತಗೊಂಡು ಆಚೆ ನಿಮಗೆಲ್ಲ ಗೊತ್ತಾದಂತೆ ಒಂದೊಂದು ಶಬ್ದಕ್ಕೂ 100 ಅರ್ಥಗಳಿರುತ್ತೆ ಅಂಥೇಳಿ, ನಿಜವಾಗ ಅಷ್ಟಿರುತ್ತಾ ಅಂತ ಎಲ್ಲರಿಗೂ ಸಂಶಯ ಬರುತ್ತೆ. ಆದರೆ ಮನನ ಮಾಡ್ತಾ ಹೋದರೆ ಸುಮಾರು ಅರ್ಥಗಳು ಗೋಚರವಾಗುತ್ತೆ. ಆದ್ದರಿಂದ ಇಲ್ಲಿ ನೋಡಿರಿ, ಪ್ರಭವ ಅಂದರೆ ಒಂದೊಂದು ಅಕ್ಷರವನ್ನು ತಗೊಂಡಾಗ ಕೂಡ ಪ್ರಭಾವ ಅಂತ ತಗೊಂಡ್ರೆ ಭಾ ನಿಮಗೆ ಭಾ 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 ಏಕಾಕ್ಷರ ಶ್ಲೋಕದಲ್ಲಿ ಕೂಡ ಭಾ ಅನ್ನೋದು ಬಂತು. ವ ಅಮೃತ ಬೀಜ, ಆದ್ದರಿಂದ ನೀವು ಪ್ರಭಾವ ಅನ್ನು ತಗೊಂಡಾಗ ಮೂರಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಮಾಡಿದಾಗ ಆ ಅಮೃತ ಬೀಜ ವಕಾರ ಭಗವಂತ ಅಮೃತ ಬೀಜ ಅನ್ನುವುದು ಭಕಾರ ಅವನು ಭಾ ಅನ್ನೋದಕ್ಕೆ ನಿಮಗೆ ಭಾಭಾ ಏಕಾಕ್ಷರ ಶ್ಲೋಕದಲ್ಲಿ 28 ಅರ್ಥಗಳನ್ನು ನರಹರಿತೀರ್ಥರು ಹೇಳಿದ್ದಾರೆ. ಇನ್ನು ಬೇರೆ ಕಡೆ ಇನ್ನೂ ಇತರ ಅರ್ಥಗಳು ಕೂಡ ಭಾ ಅನ್ನುವುದಕ್ಕೆ ಅಷ್ಟೇ 28 ಅಲ್ಲ ಅರ್ಥಗಳು, ಇನ್ನೂ ಅನೇಕ ಅರ್ಥಗಳಿದೆ ಭಾ ಅನ್ನೋದಕ್ಕೆ. ಸುಮಾರಾಗಿ 40-50 ಅರ್ಥಗಳನ್ನು ನಾವು ನೋಡ್ಬೋದು, ಅಂದರೆ ನಮಗೆ ಸಿಕ್ಕಿರುವ ಗ್ರಂಥಗಳಿಂದಲೇ. ಆದ್ದರಿಂದ ಅಷ್ಟು ಅರ್ಥಗಳನ್ನು ನೋಡಿದಾಗ ಅಷ್ಟು ಅರ್ಥಗಳು ನಾವು ಇದು ಹೇಳಬಹುದಾಗಿದೆ. ಆದ್ದರಿಂದ ಅವೆಲ್ಲವನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ, ಕೆಲವು ಒಂದು ಮಾತ್ರ ನಾನು ಹೇಳ್ತೀನಿ. ಇದು ಇಲ್ಲಿ ಕೊಟ್ಟಿರುವಂಥದ್ದು ಕಾಂತಿ ಅಂತ ಒಂದು ಕೊಟ್ಟಿದ್ದಾರೆ. ಪ್ರಭಾವ ಅಂದರೆ ಪ್ರಕರ್ಷವಾದ ಕಾಂತಿ ಇರುವಂತಹ ಸೂರ್ಯಚಂದ್ರರನ್ನು ಪ್ರವರ್ತಿಸುವಂತೆ ಮಾಡ್ತಾನೆ, ಅವುಗಳ ನಿಯಮನ ಮಾಡಿ ಸೂರ್ಯಚಂದ್ರಗಳ ನಿಯಮನ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಪ್ರಭಾವ ಅಂತ ಹೇಳಿದಾಗ ಭಗವಂತ ಪ್ರಕರ್ಷವಾದ ಭಾವ ಕಾಂತಿ ಭಾ ಅಲ್ಲಿ ಪ್ರಕೃಷ್ಟ ಭಾ ಯಯೋ ತೌ ಪ್ರಭವು ಸೂರ್ಯಚಂದ್ರವು ತೌ ವರ್ತಯತೀತಿ ಪ್ರಭವ. ಅದರಿಂದ ಪ್ರ ಭಾ ವಾ ಅನ್ನೋದು ಅಮೃತ ಬೀಜ ಅನ್ನೋದು ಒಂದು ಅರ್ಥ ತಗೊಂಡ್ರೆ ವಾ ವರ್ತಯತಿ ವರ್ತಿಸುವಂತೆ ಮಾಡುವವನು ಪ್ರ ಭಾ ವಾ ಅಂತ ಹೇಳಿದಾಗ ಪ್ರಕರ್ಷವಾದ ಭಾ ಯಯೋ ತೌ ಪ್ರಭವು ಪ್ರಭುಗಳು ಅಂದರೆ ಇದು ದ್ವಿವಚನ ತಗೊಂಡ್ರೆ ಪ್ರಭವು ಪ್ರಭವು ಅಂತ ತಗೊಂಡ್ರೆ ದ್ವಿವಚನ ಆಗುತ್ತೆ ರಾಮ ರಾಮೋ ರಾಮ ಅಂತ ತಗೊಂಡ್ರೆ ಪ್ರಭಾ ಪ್ರಭಃ ಪ್ರಭವು ಅಂತೇಳಿ. ಆದ್ದರಿಂದ ಈ ಪ್ರಭವು ಪ್ರಕರ್ಷವಾದ ಕಾಂತಿ ಇರುವಂತಹ ಸೂರ್ಯಚಂದ್ರರು ಅವರಿಬ್ಬರು ಪ್ರಭುಗಳು ಅಂದರೆ ಕಾಂತಿ ಉಳ್ಳವರು. ಅವರನ್ನು ವರ್ತಯತಿ ವರ್ತಿಸುವಂತ ನಿಯಮನ ಮಾಡ್ತಾನೆ, ಆದ್ದರಿಂದ ಪ್ರಭವ ಸೂರ್ಯಚಂದ್ರ ನಿಯಾಮಕ ಅನ್ನುವ ಅರ್ಥದಲ್ಲಿ ಕೂಡ ಪ್ರಭವ. ಇಲ್ಲ ನಿಮ್ಮ ಸಂಭವ ಅನ್ನುವುದಕ್ಕೆ ನಾವು ನೋಡಿದ್ದೀವಿ, ಸಂಭವೋ ಭಾವನೋ ಬರ್ತಾ ಪ್ರಭ ಪ್ರಭುಡೀಶ್ವರ. ಸಂಭವದಲ್ಲಿ ನಾವು ನೋಡಿದ ಅರ್ಥಗಳು ಪ್ರ ಅನ್ನುವುದು ಸಮಾನಾರ್ಥಕವಾದ ಪ್ರಿಫಿಕ್ಸಸ್, ಆದ್ದರಿಂದ ಸಂಭವಕ್ಕೆ ಹೇಳುವ ಅರ್ಥಗಳೆಲ್ಲ ಪ್ರಭವಕ್ಕೆ ಹೇಳಬಹುದು. ಪ್ರಭವದ ಅರ್ಥಗಳು ಮೋಸ್ಟ್ ಆಫ್ ದೆಮ್ ಸಂಭವಕ್ಕೆ. ಸೊ ಈ ವಿಧವಾಗಿ ಅವೆರಡಕ್ಕೂ ಕೂಡ ಲಾಟ್ ಆಫ್ ಕಾಮನ್ ಮೀನಿಂಗ್ಸು ನಾವಿದೆ, ಆದ್ದರಿಂದ ಅವುಗಳನ್ನು ಕೂಡ ನಾನು ಉಲ್ಲೇಖ ಮಾಡ್ತಾ ಇಲ್ಲ. ಆದ್ದರಿಂದ ಪ್ರಭವ ಅನ್ನುವ ಶಬ್ದಕ್ಕೆ ಆ ಅರ್ಥಗಳು ಸಂಭವ ಅನ್ನುವ ಶಬ್ದಕ್ಕೆ ಬರುವ ಅರ್ಥಗಳನ್ನೆಲ್ಲ ಕೂಡ ಹೇಳಬಹುದು. ಆದ್ದರಿಂದ ಈ ವಿಧವಾಗಿ ಅರ್ಥಗಳನ್ನು ನೋಡ್ತಾ ಹೋದರೆ ನಿಮ್ಮ ನಿಮ್ಮ ಮನನೆಗೆ ತಕ್ಕಂತೆ ಇಷ್ಟೇ ಅಂತ ಅಲ್ಲದೆ ಅನೇಕ ಅರ್ಥಗಳನ್ನು ನೋಡಬಹುದಾಗಿದೆ. ಇದೇ ವಿಧವಾಗಿ ಬೇರೆ ವಿಷ್ಣುನಾಮಗಳಿಗೆ ಕೂಡ ನಾವು ಅರ್ಥಗಳನ್ನು ಚಿಂತನೆ ಮಾಡುವಾಗ ಬಹಳ ಅರ್ಥಗಳನ್ನು ನಾವು ನೋಡಬಹುದು. ಇಲ್ಲಿ ಜಿಜ್ಞಾಸೆ ಅಂತ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡಿದಾಗ ಪರಮಾತ್ಮ ಪ್ರಕೃಷ್ಟ ಜನ್ಮವನ್ನು ಅಂದರೆ ಅವತಾರವನ್ನು ಮಾಡಿದಾಗ ಅವನ ದೇಹ ಜ್ಞಾನಾನಂದಾತ್ಮಕ ಪ್ರಾಕೃತ ಅಲ್ಲ ಅಂತ ಹೇಳ್ತೀವಿ. ಆದ್ದರಿಂದ ಅವತಾರ ಪ್ರಕೃಷ್ಟ ಜನ್ಮ ಅಂತ ಶಾಸ್ತ್ರ ಹೇಳುತ್ತೆ ಅಂತ ಹೇಳಿದಾಗ ಲೋಕದ ಒಳಗೆ ಒಬ್ಬರ ಜ್ಞಾನಾನಂದಗಳು ಮತ್ತೊಬ್ಬರಿಗೆ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಹೀಗಿರುವಾಗ ಪರಮಾತ್ಮನ ಜ್ಞಾನಾನಂದ ಸ್ವರೂಪವಾದ ದೇಹ ಎಲ್ಲರಿಗೆ ಹೇಗೆ ಗೋಚರವಾಯಿತು, ಇದು ನಮಗೆಲ್ಲರಿಗೆ ಅವನು ಅಪ್ರಾಕೃತನಾದವನು ಹೇಗೆ ಗೋಚರವಾಯಿತು ಅಂತ ಹೇಳಿದಾಗ ನಾವು ಮುಂಚೆ ಚಿಂತನೆ ಮಾಡಿದ್ದೀವಿ. ಸೊ ಯಾಕಂದರೆ ಅವನು ನಾವು ನೋಡಿದ್ದೀವಿ ಎಲ್ಲ ಪ್ರಾಕೃತ ಅಪ್ರಾಕೃತ ಅನ್ನುವುದು ಕರೆಸ್ಪಾಂಡ್ ಆಗುತ್ತೆ. ಅಂದರೆ ಪ್ರತಿಯೊಂದು ಅಪ್ರಾಕೃತ ಪ್ರಾಕೃತ ಅನ್ನುವ ಬಣ್ಣ ತಗೊಂಡ್ರೆ ಉದಾಹರಣೆಗೆ ನೀಲಿ ಬಣ್ಣ ಪ್ರಾಕೃತ ನೀಲಿ ಬಣ್ಣ ಅಪ್ರಾಕೃತ ಬಣ್ಣ ಹೀಗೆ ಇದೆ. ಹೀಗೆ ಭಗವಂತ ಅವನು ಅಪ್ರಾಕೃತನಾದರೂ ದುರ್ಗಾದೇವಿಗೆ ಆಜ್ಞೆ ಕೊಡ್ತಾನೆ ಏನಂತ ಹೇಳಿದರೆ ಎಲ್ಲರಿಗೆ ನಾನೇ ಕಾಣುವಂತೆ ಮಾಡು ಅಂಥೇಳಿ. ಆದ್ದರಿಂದ ದುರ್ಗಾದೇವಿ ಹಾಗೆ ಕಾಣುವಂತೆ ಮಾಡ್ತಾರೆ. ಇದು ಭಗವಂತ ಎರಡು ರೀತಿಯಲ್ಲಿ ಮಾಡುವಂಥದ್ದು. ಒಂದು ಅವತಾರಗಳು ಮಾಡಿದಾಗ ಅವತಾರ ರೂಪ ಎಲ್ಲರಿಗೆ ಕಾಣಬೇಕಂತ ಮಾಡಿದಾಗ ಎಲ್ಲರಿಗೆ ಕಾಣುವಂತೆ ಮಾಡ್ತಾನೆ. ಆದರೆ ಅದೇ ಭಗವಂತ ಅವನು ಇನ್ನೊಂದು ರೂಪದಲ್ಲಿ ವಿಶ್ವರೂಪ ತೋರಿಸ್ತಾನೆ ಅರ್ಜುನನಿಗೆ. ಆ ವಿಶ್ವರೂಪವು ಯಾವಾಗಲೂ ಇರುವಂಥದ್ದೇ, ಆದರೆ ಆ ವಿಶ್ವರೂಪ ಎಲ್ಲರೂ ಕಾಣೋದಿಲ್ಲ, ಯಾರಿಗೂ ಕಾಣೋದಿಲ್ಲ. ಅರ್ಜುನನಿಗೆ ತೋರಿಸ್ತೀನಿ ಅಂತ ಹೇಳಿದಾಗ ದಿವ್ಯಂ ದದಾಮಿ ದೇ ಚಕ್ಷುಹು ಅಂಥೇಳಿ ಅರ್ಜುನನಿಗೆ ದಿವ್ಯ ಚಕ್ಷಸ್ಸನ್ನು ಕೊಟ್ಟಾಗ ಮಾತ್ರ ಆ ವಿಶ್ವರೂಪ ಕಾಣುವಂತೆ ಮಾಡ್ತಾನೆ. ಅಂದರೆ ಎರಡು ವಿಧವಾಗಿ, ಒಂದು ತನ್ನ ಕೆಲವು ರೂಪಗಳು ವಿಶೇಷವಾದ ರೂಪಗಳು ಅದನ್ನು ತಾನು ಯಾವಾಗ ಯಾರಿಗೆ ತೋರಿಸ್ಬೇಕೋ ಆವಾಗ ಅವ್ರಿಗೆ ಆ ಸಮಯದಲ್ಲಿ ಮಾತ್ರ ತೋರಿಸ್ಕೊಡುವಂಥದ್ದು ಒಂದು. ಹಾಗೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಅವತಾರಗಳು ಮಾಡಿದಾಗ ಅವತಾರ ಕಾಲದಲ್ಲಿ ಎಷ್ಟು ದಿನ ಅವತಾರ ಭೂಮಿಯಲ್ಲಿ ತಾನಿರಬೇಕು ಅಂದ್ಕೊಂಡಿದ್ದಾನೋ ಅಷ್ಟು ದಿನ ಮಾತ್ರ ತೋರಿಸಿಕೊಡ್ತಾನೆ. ಅಂದರೆ ಅವತಾರ ಮುಗಿದ ಅನಂತರವೂ ಕೂಡ, ಹಾಗೆ ಅವತಾರ ಮಾಡಲಿಕ್ಕೆ ಮುಂಚೆನೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತನ ಎಲ್ಲ ರೂಪಗಳು ಯಾವಾಗಲೂ ಇರುವಂಥದ್ದೇ. ಅವತಾರ ಕಾಲದಲ್ಲಿ ಮಾತ್ರ ತಾನು ತನ್ನ ಇಚ್ಛೆಯಂತೆ ಎಲ್ಲರಿಗೆ ಕಾಣಿಸುವಂತೆ ಮಾಡ್ತಾನಷ್ಟೇ ಹೊರತು, ನಿಜವಾಗಿ ಅವನು ಬಯಸಿದರೆ ಯಾವಾಗ ಬೇಕಾದರೂ, ಈಗ ಕೃಷ್ಣ ಯಾರಿಗಾದರೂ ದರ್ಶನ ಕೊಡಬೇಕಂದರೆ ಅವನು ಕಾಣಿಸ್ಕೊಡಬಹುದು. ಆದ್ದರಿಂದ ಭಗವಂತ ಅವರವರ ಯೋಗ್ಯತೆಗೆ ತಕ್ಕಂತೆ ಆಯಾ ಕಾಲಗಳಲ್ಲಿ ತಾನು ತನ್ನ ಇಚ್ಛೆಯಂತೆ ತೋರಿಸಿಕೊಡ್ತಾನೆ ಅಂತ ಹೇಳಿದ. ಆದ್ದರಿಂದ ಅಪ್ರಾಕೃತನಾದರೂ ಅವನು ಅವನ ಆ ಸಮಯದಲ್ಲಿ ಅದೇ ಸ್ಥಾನದಲ್ಲಿ ಇನ್ನೊಂದು ರೂಪ ಜನರಿಗೆ, ಅಂದರೆ ಜನರ ದೃಷ್ಟಿಗೆ ಗೋಚರವಾಗುವುದು ಒಂದು ಜಡವಾದ ಇಮೇಜ್ ಕಾಣಿಸುತ್ತೆ ಅವರಿಗೆ. ಆದರೆ ಭಗವಂತ ಜಡವಾದ ಇಮೇಜ್ ಅಲ್ಲ, ಅವನು ಅಪ್ರಾಕೃತನೇ. ಆದರೂ ನಮಗೆ ಕಾಣಿಸುವಂತೆ ಅವನು ತೋರಿಸಿಕೊಡ್ತಾನೆ. ಆದ್ದರಿಂದ ಅವನ ರೂಪಗಳು ನಮಗೆ ಕಾಣಿಸಿಕೊಡುತ್ತೆ, ಅದು ಅವನ ಇಚ್ಛೆಯಿಂದ ಆಗುವಂತಹ ವಿಷಯ ಅಷ್ಟೇ ಅಂತೇಳಿ ನಾವು ಚಿಂತನೆ ಮಾಡಬೇಕು. ಇಲ್ಲಿಗೆ ನಾನು ಈ ಅರ್ಥ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಶಿಕ್ಷಣಾರ್ಪಣಮಸ್ತು.